ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411. 0037 ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 15. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಅದು ಪರಲೋಕ ರಾಜ್ಯ. ದೇವರು ಆದಿಯಿಂದಲೂ ನಮ್ಮ ಪಿತೃಗಳು ಈ ಒಂದು ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಅನೇಕ ಪ್ರಯಾಸವನ್ನು ಪಟ್ಟರು. ಆದರೆ ಅವರೆಲ್ಲರೂ ಸಹ ಕ್ರಿಸ್ತನಲ್ಲಿ ಜೀವಿಸಿ ಮರಣ ಹೊಂದಿದರು. ಅವರೆಲ್ಲರಿಗೂ ಸಹ ದೇವರು ವಾಗ್ದಾನ ಮಾಡಿದಂತೆ, ನಾನು ನಿಮಗೆ ಆ ಒಂದು ಪರಮ ಕಾನನನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂದು ಹೇಳಿದಂತಹ ಆ ವಾಗ್ದಾನವನ್ನು ಕೊನೆಯಲ್ಲಿ ಆತನು ಎರಡನೇ ಸಾರಿ ಬರಬೇಕಾದರೆ ನೀತಿವಂತರನ್ನು ಪುನರುತ್ಥಾನಗೊಳಿಸಿ ಆತನು ವಾಗ್ದಾನ ಮಾಡಿದಂತಹ ಆ ದೇಶಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಘಟನೆಗಳು ಏನು ಅನ್ನುವಂಥದ್ದನ್ನು ನಾವು ಸವಿಸ್ತಾರವಾಗಿ ಕಲಿತುಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಈ ಒಂದು ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯ ನೀತಿವಂತರಿಗೆ ದೇವರು ನೀಡುವಂತಹ ಆ ಒಂದು ಪಿತ್ರಾರ್ಜಿತವಾದಂತಹ ಹಕ್ಕು ಪರಲೋಕ ರಾಜ್ಯ ಅನ್ನುವಂತಹ ವಿಷಯದಲ್ಲಿ ಅನೇಕ ವಿಚಾರಗಳನ್ನು ನಾವು ಕಲಿತುಕೊಂಡು ಬಂದಿದ್ದೇವೆ. ಹಾಗಾಗಿ ಕೊನೆಯದಾಗಿ ಇವತ್ತಿನ ದಿನದಲ್ಲಿ ನಾವು ಮತ್ತೊಂದು ವಿಚಾರವನ್ನು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಅದೇನೆಂದರೆ ಪರಲೋಕದಲ್ಲಿ ನಮ್ಮ ಹರ್ಷವು ನಿರಂತರವಾಗಿ ಇರತಕ್ಕಂಥದ್ದಾಗಿದೆ. ಅಲ್ಲಿ ತಿಳಿದುಕೊಳ್ಳಬೇಕಾದಂತಹ ಅನಂತತೆಯು ಇನ್ನೂ ಇರುವಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಸಮಸ್ತ ವಿಶ್ವವೇ ದೇವರು ಪ್ರೀತಿ ಸ್ವರೂಪನೆಂದು ಪ್ರಚುರಪಡಿಸತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನು ನಾವು ಕಲಿತು ಈ ಒಂದು ಕೊನೆಯ ಕಾಲದ ಘಟನೆಗಳು ಅನ್ನುವಂಥ ಪುಸ್ತಕವನ್ನು ಮುಗಿಸಲು ಹೋಗುವಂತರಾಗಿದ್ದೇವೆ. ಬನ್ನಿ ಹಾಗಾದರೆ ನಾವು ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ದಿನದಲ್ಲಿ ಈ ಕೊನೆಯ ಭಾಗವನ್ನು ಕಲಿಯೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ನೀನು ಸಮಾಧಾನದ ಪ್ರಭು, ಆಲೋಚನಾಕರ್ತನು, ದೇವಾದಿ ದೇವನು, ರಾಜಾದಿರಾಜನು ಸ್ವಾಮಿ. ಹೌದು ದೇವ, ಈ ಕೊನೆಯ ಕಾಲದ ಘಟನೆಗಳು ಅನ್ನುವಂಥ ಪುಸ್ತಕದಿಂದ ಅನೇಕ ಸತ್ಯವನ್ನು ಕಲಿಯಲು ನೀನು ತೋರಿಸಿದಂಥ ಕೃಪೆಗೋಸ್ಕರ ಸ್ತೋತ್ರ. ಅಪ್ಪ, ಈ ಕೊನೆಯ ಕಾಲದ ಘಟನೆಗಳ ವಿಚಾರದ ಬಗ್ಗೆ ನಿನ್ನ ಮಕ್ಕಳು ಸುದೀರ್ಘವಾಗಿ ಕಲಿತಿದ್ದಾರೆ. ಈ ಸಂದೇಶವನ್ನು ಹಾಳಿಸಿರ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರಲ್ಲಿ ಒಂದು ಪುನರುಜ್ಜೀವನ ಏರ್ಪಡುವುದರ ಮೂಲಕವಾಗಿ ನಿನಗೆ ಅವರ ಹೃದಯವನ್ನು ಕೊಟ್ಟು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು. ಇವತ್ತಿನ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿದ್ದು ಪರಲೋಕ ರಾಜ್ಯದಲ್ಲಿ ನಾವು ಕಲಿತಕ್ಕಂಥದ್ದು ಬಹಳ ಇದೆ ಎಂಬುದನ್ನು ಅರಿತುಕೊಂಡು ಆ ಪರಲೋಕದ ನಿರೀಕ್ಷೆಯೊಂದಿಗೆ ಅವರು ಜೀವಿಸುವಾಗೆ ನೀನು ಎಲ್ಲ ರೀತಿಯ ಆತ್ಮನ ಅನುಗ್ರಹವನ್ನು ನೀಡು, ನಡೆಸು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರು ನೀತಿವಂತರಿಗೆ ಪಿತ್ರಾರ್ಜಿತವಾಗಿ ಕೊಡುವಂತಹ ಆ ಒಂದು ಸ್ಥಳ ಅದು ಪರಲೋಕ ರಾಜ್ಯ. ಪರಲೋಕ ರಾಜ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿಯುವಂಥವರಾಗಿದ್ದೇವೆ. ಪರಲೋಕ ಒಂದು ಹರ್ಷದಾಯಕವಾದಂತಹ, ಸಮಾಧಾನದಿಂದ, ಶಾಂತಿಯಿಂದ, ಉಲ್ಲಾಸದಿಂದ ಇರುವಂತಹ ಒಂದು ಸ್ಥಳವಾಗಿದೆ. ಪರಲೋಕದಲ್ಲಿ ನಮ್ಮ ಹರ್ಷವು ನಿರಂತರವಾಗಿ ಹೆಚ್ಚುವಂಥದ್ದಾಗಿದೆ. ಯಾಕೆಂದರೆ ವಿಮೋಚನೆಯ ಯೋಜನೆಯು ನಿಗೂಢವಾಗಿದೆ. ದೇವಕುಮಾರನು ಈ ಲೋಕದಲ್ಲಿ ಮಾನವನಾಗಿ ಹುಟ್ಟಿ ತನ್ನನ್ನು ಸಿಲುಬೆಯ ಮರಣದ ವೇರುವ ಪರ್ಯಂತ ತಗ್ಗಿಸಿಕೊಂಡು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ತಂದೆಯಾದ ದೇವರು ಅದ್ಭುತವಾದಂಥ ಪ್ರೀತಿ ಹಾಗೂ ಅನುಗ್ರಹ ಇವು ಮನುಷ್ಯರಾದಂತಹ ನಮಗೆ ಮಾತ್ರವಲ್ಲ ಪರಲೋಕದ ದೇವದೂತರಿಗೂ ನಿರಂತರವಾಗಿ ವಿಸ್ಮಯ ತರುವಂತಹ ವಿಷಯವಾಗಿದೆ. ವಿಮೋಚಿಸಲ್ಪಟ್ಟಂತಹ ಭಕ್ತರು ಯುಗಯುಗಾಂತರಗಳ ಹೊರಗೆ ಇನ್ನು ಕಲಿಯುತ್ತಲೇ ಇರುವವರಾಗಿರ್ತಾರೆ. ಸೃಷ್ಟಿಯ ಕಾರ್ಯ ಹಾಗೂ ಮಾನವನ ಪಾಪ ವಿಮೋಚನಾ ಯೋಜನೆಯ ಬಗ್ಗೆ ರಕ್ಷಿಸಲ್ಪಟ್ಟವರು ಅಧ್ಯಯನ ಮಾಡುವಾಗ ಅವರಿಗೆ ಅದ್ಭುತವಾದ ಹೊಸ ಹೊಸ ಸತ್ಯಗಳು ದೇವರು ತಿಳಿಸುವವನಾಗಿದ್ದಾನೆ. ಅವರು ದೇವರ ವಿವೇಕ, ಪ್ರೀತಿ ಹಾಗೂ ಸರ್ವಶಕ್ತಿಯ ಬಗ್ಗೆ ಹೆಚ್ಚೆಚ್ಚಾಗಿ ಕಲಿಯುವಾಗ ಅವರು ಮನಸ್ಸು ನಿರಂತರವಾಗಿ ವಿಶಲವಾಗುತ್ತಾ ಇರುವಂತದಾಗಿದೆ ಹಾಗೂ ಅವರ ಹರ್ಷವು ಯಾವಾಗಲೂ ಹೆಚ್ಚುತ್ತಾ ಹೋಗುವಂತದಾಗಿದೆ. ಇದನ್ನೇ ಪ್ರಿಯ ಕೇಳುಗರೆ ನಾವು ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2 ಅಧ್ಯಾಯ ಅದರಲ್ಲಿ 6-11 ತನಕ ನಾವು ಓದುವುದಾದರೆ ದೇವರು ಅಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನು ಯಾವ ರೀತಿಯಲ್ಲಿ ಆ ಪರಲೋಕದ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ಮಾನವನಾಗಿ ಬಂದು ಯಾವ ರೀತಿಯಲ್ಲಿ ಜೀವಿಸಿದನು ಎಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನಾಗುವುದೆಂಬ ಆ ಅಮೂಲ್ಯ ಪದವಿಯನ್ನು ಬಿಡಲಲ್ಲನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಯಾವ ರೀತಿಯಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬಂದನು ಪ್ರಿಯ ಕೇಳುವರೆ, ಆತನು ದೇವ ಸ್ವರೂಪನಾಗಿದ್ದರು, ದೇವರ ಪ್ರತಿಬಿಂಬ, ತಂದೆಯ ಬಲಪಾಸದಲ್ಲಿ ಕುಳಿತಿರತಕ್ಕಂತಹ ಮಗನು, ದೇವರಿಗೆ ಸರಿಸಮಾನನಾಗಿದ್ದನು. ದೇವರ ರೀತಿಯಲ್ಲೇ ಆತನು ದೇವರಿಗೆ ಸರಿಸಮಾನವಾಗಿ ತಂದೆಯಾದ ದೇವರಿಗೆ ಸಲ್ಲುವಂತಹ ಎಲ್ಲ ಗೌರವವೂ ಸಹ ಮಗನಿಗೂ ಸಹ ಸಲ್ಲತಕ್ಕಂಥದ್ದಾಗಿತ್ತು. ಎಲ್ಲ ದೇವದೂತರು ಆತನನ್ನು ಸಹ ಆರಾಧಿಸ್ತಕ್ಕಂಥವರಾಗಿದ್ದರು. ತಂದೆಗೆ ಸರಿಸಮಾನನಾಗಿದ್ದರೂ ಸಹ ನಾನು ಆ ಪರಲೋಕದ ಪದವಿಯನ್ನು ಬಿಡಬಾರದು ಅಂತ ಅವನು ಎಂದಿಗೂ ಸಹ ನೆನೆಸಲಿಲ್ಲ. ನಮ್ಮ ಪಾಪದ ನಿಮಿತ್ತವಾಗಿ ಆ ಪರಲೋಕದ ಪದವಿಯನ್ನು, ಆ ಮಹೋನ್ನತ ವೈಭವವನ್ನು, ತಂದೆಗೆ ಸರಿಸಮಾನನಾಗಿದ್ದು ಎಲ್ಲ ರೀತಿಯ ಗೌರವವನ್ನು ಹೊಂದುವಂತಹ ಮಗನು ಆ ಪದವಿಯನ್ನು ಬಿಟ್ಟನು, ತನ್ನನ್ನು ಬರಿದು ಮಾಡಿಕೊಂಡನು, ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಯಾವ ರೀತಿಯಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬಂದನು ಅಂದರೆ ಇಲ್ಲಿ ಪೌಲನು ತಿಳಿಸುವಂತೆವನಾಗಿದ್ದೆ, ತನ್ನನ್ನು ಬರಿದು ಮಾಡಿಕೊಂಡನು, ಪರಲೋಕದ ಆ ವೈಭವವನ್ನೆಲ್ಲ ಬಿಟ್ಟು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರ ಮಧ್ಯದಲ್ಲಿ ಆತನು ಜೀವಿಸಿದನು. ನರಹೌತಾರ ವ್ಯಕ್ತಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿದನು ಎಂಬುದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 1:14 ವಚನದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಅದೇ ವಾಕ್ಯವನ್ನು ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳಿಕರೆ, ಕ್ರಿಸ್ತನು ಎಲ್ಲವನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದರ ಮೂಲಕವಾಗಿ ಮನುಷ್ಯರ ಮಧ್ಯದಲ್ಲಿ ಆತನು ಜೀವಿಸಿದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಎಲ್ಲಿವರೆಗೆ ಕ್ರಿಸ್ತನು ಈ ಲೋಕಕ್ಕೆ ಬಂದು ತಂದೆಯ ಮಾತಿಗೆ ವಿಧೇಯನಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ಪರಿಪೂರ್ಣನಾಗಿ ಜೀವಿಸಿದನು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಏನೆಂದರೆ ಪ್ರಿಯ ಕೇಳುಗರೆ, ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ತನ್ನ ಪ್ರಾಣವನ್ನೇ ಕೊಡುವುದಕ್ಕೋಸ್ಕರ ಆತನು ವಿಧೇಯನಾದನು. ಅದಕ್ಕೋಸ್ಕರವೇ ನಾವು ನೋಡುವಂತವರಾಗಿದ್ದೇವೆ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 3:16 ಓದುವಂತೆಯವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಆತನು ಈ ಲೋಕಕ್ಕೆ ಬಂದು ಎಲ್ಲವನ್ನ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಎಲ್ಲಿವರೆಗೆ ಆತನು ವಿಧೇಯನಾಗಿ ಜೀವಿಸಿದನು ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾತನು. ತನ್ನನ್ನೇ ತಾನು ನಮ್ಮ ಪಾಪಗಳಿಗೋಸ್ಕರ ಅರ್ಪಿಸಿಕೊಳ್ಳುವಷ್ಟು ವಿಧೇಯನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಕಾರಣದಿಂದಲೇ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಹೊಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಆತನು ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಹೊಂದಿದನು. ಸಿಲುಬೆಯನ್ನು ಹೇರಿ ಆತನ ಮರಣ ಹೊಂದುವ ಅಷ್ಟು ವಿಧೇಯನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ ತಂದೆಯಾದ ದೇವರು ಅದ್ಭುತವಾದಂಥ ಪ್ರೀತಿ ಹಾಗೂ ಅನುಗ್ರಹ ಇವು ಮನುಷ್ಯರಾದ ನಮಗೆ ಮಾತ್ರವಲ್ಲ ಪರಲೋಕದ ದೇವ ದೂತರಿಗೂ ನಿರಂತರವಾಗಿ ವಿಸ್ಮಯವನ್ನು ತರುವಂತಹ ವಿಷಯವಾಗಿದೆ. ಒಂದು ಆಶ್ಚರ್ಯಕರವಾದಂಥ ವಿಚಾರ, ಹೇಗೆ ಪರಲೋಕದ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಮನಸ್ಸನಾಗಿ ಬಂದನು ಅಂತಕ್ಕಂಥ ವಿಚಾರ ನಿಜವಾಗಲೂ ಸಹ ಪ್ರತಿಯೊಬ್ಬೊಬ್ಬರಿಗೂ ಸಹ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ. ಪರಲೋಕದ ದೇವ ದೂತರಿಗೆ ಅದು ಒಂದು ವಿಸ್ಮಯ ತರುವಂತಹ ವಿಷಯವಾಗಿದೆ ಅಂದರೆ ಯೋಚಿಸಬೇಕಾದಂಥ ವಿಚಾರವಾಗಿದೆ. ಪ್ರಿಯ ಕೇಳುಗರೆ, ವಿಮೋಚಿಸಲ್ಪಟ್ಟಂಥ ಭಕ್ತರು ಯುಗ ಯುಗಾಂತರ ಒಳಗೆ ಆತನು ನಮಗೋಸ್ಕರ ಹೇಗೆ ಎಲ್ಲವನ್ನ ಬರೆದು ಮಾಡಿಕೊಂಡು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು, ದಾಸನ ರೂಪವನ್ನು ಧರಿಸಿಕೊಂಡನು, ಆ ವಿಚಾರವನ್ನು ಪರಲೋಕದ ಹದ್ಯಂತ ನಾವು ಹೋಗ್ತಕ್ಕಂಥಾಗಿದ್ದೇವೆ. ರಕ್ಷಿಸಲ್ಪಟ್ಟಂತಹ ಪ್ರತಿಯೊಬ್ಬೊಬ್ಬರೂ ಸಹ ನೀತಿವಂತರು ಹೇಗೆ ಸಾಧ್ಯ? ಆತನು ದೇವರಾಗಿದ್ದು ಈ ಲೋಕಕ್ಕೆ ಮನುಷ್ಯನಾಗಿ ಒಬ್ಬ ಸ್ತ್ರೀಯ ಉದರದಲ್ಲಿ ಬಂದು ಜನಿಸಿದನು ಅಂದರೆ ಅದು ಯಾವ ರೀತಿಯಲ್ಲಿ ಹೇಗೆ ಅನ್ನುವಂತಹ ಅನೇಕ ರಹಸ್ಯವಾದಂಥ ವಿಚಾರಗಳನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಅದ್ಭುತವಾದಂತಹ ಹೊಸ ಹೊಸ ಸತ್ಯಗಳನ್ನ ಆತನು ನಮಗೆ ತಿಳಿಯಪಡಿಸುವಂತವನಾಗಿದ್ದಾನೆ. ದೇವರು ತನ್ನ ವಿವೇಕ, ಪ್ರೀತಿ ಹಾಗೂ ಸರ್ವಶಕ್ತಿಯ ಬಗ್ಗೆ ಹೆಚ್ಚೆಚ್ಚಾಗಿ ನಮಗೆ ಕಲಿಸಿಕೊಡುವಂತವನಾಗಿದ್ದಾನೆ. ಅದನ್ನು ನಾವು ಆ ಒಂದು ಪರಲೋಕದ ಅದ್ಯಂತ ಕಲಿತಕ್ಕಂಥವರಾಗಿದ್ದೇವೆ. ಅನೇಕ ಹರ್ಷದಿಂದ ಉಲ್ಲಾಸದಿಂದ ಅವುಗಳ ಸತ್ಯದಲ್ಲಿ ನಾವು ಉಲ್ಲಾಸಿಸುವಂತವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಪರಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಾರ್ಯಗಳನ್ನ ಅಲ್ಲಿ ನಾವು ಅನುಭವಿಸುವಂತವರಾಗಿದ್ದೇವೆ. ಯುಗ ಯುಗಾಂತರಗಳು ಉರುಳುತ್ತಿರುವಾಗ ರಕ್ಷಿಸಲ್ಪಟ್ಟಂತಹ ಜನರು ದೇವರು ಹಾಗೂ ಕ್ರಿಸ್ತನ ಬಗ್ಗೆ ಅಧಿಕವಾದಂತಹ ಮತ್ತು ಶ್ರೇಷ್ಠವಾದಂತಹ ವಿಷಯಗಳನ್ನ ತಿಳಿದುಕೊಳ್ಳುತ್ತಲೇ ಇರುವವರಾಗಿದ್ದಾರೆ. ಅವರ ಜ್ಞಾನವು ವಿಕಾಸಗೊಂಡಂತೆ ದೇವರ ಮೇಲಿನ ಅವರ ಪ್ರೀತಿ, ಗೌರವ, ಭಾವನೆ ಮತ್ತು ಸಂತೋಷವು ಹೆಚ್ಚುತ್ತಾ ಇರುವಂತದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದಂತಹ ವಿಚಾರವೇನೆಂದರೆ ನಾವು ಎಷ್ಟು ಕಲಿತಕ್ಕಂಥವರಾಗಿದ್ದೇವೋ ಅಷ್ಟು ನಮ್ಮ ಜ್ಞಾನ ವಿಕಾಸಗೊಳ್ತಕ್ಕಂಥದ್ದಾಗಿದೆ, ಅಭಿವೃದ್ಧಿಗೊಳ್ತಕ್ಕಂಥದ್ದಾಗಿದೆ. ಆದರೆ ನಾವು ಪಾಪದ ಲೋಕದಲ್ಲಿ ಜೀವಿಸುವಾಗ ನಾವು ಕಲಿತಕ್ಕಂತಹ ಸ್ವಲ್ಪ ವಿಚಾರವಾದರೂ ಸಹ ನಮ್ಮ ಜ್ಞಾನ ವಿಕಾಸ ಹೊಂದುವುದಿಲ್ಲ. ನಮ್ಮ ಜ್ಞಾನ, ನಾವು ತಿಳುವಳಿಕೆ ಎಲ್ಲವೂ ಈ ಲೌಕಿಕವಾದಂತಹ ಈ ಒಂದು ಲೋಕಕ್ಕೆ ಬೇಕಾದಂತಹ ವಿಚಾರಗಳ ಬಗ್ಗೆ ಗ್ರಹಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಜ್ಞಾನ ವಿಕಾಸಗೊಳ್ತಕ್ಕಂಥದ್ದಾಗಿದೆ, ಸತ್ಯದ ಜ್ಞಾನ. ಅಲ್ಲಿ ಕಲಿತಕ್ಕಂತಹ ಅನೇಕ ವಿಚಾರಗಳನ್ನು ನಾವು ನಮ್ಮ ಜೀವಿತದಲ್ಲಿ ವಿಸ್ಮಯ ಮೂಲಕವಾಗಿ ಆಶ್ಚರ್ಯದಿಂದ ಅವುಗಳನ್ನು ಕಲಿತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲದೆ ಆ ನಿಮಿತ್ತವಾಗಿ ನಮ್ಮ ಜ್ಞಾನ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಆ ಜ್ಞಾನ ಹೆಚ್ಚಾದಾಗ ದೇವರ ಮೇಲಿನ ಅವರ ಪ್ರೀತಿ, ಗೌರವ, ಭಾವನೆ, ಸಂತೋಷ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಪರಲೋಕದಲ್ಲಿ ಹೆಚ್ಚಾಗಂತದಾಗಿದೆ. ಒಬ್ಬ ವ್ಯಕ್ತಿ ನಮಗೋಸ್ಕರ ಅನುಭವಿಸಿದಂಥ ಕಷ್ಟ, ನಮ್ಮ ವಿಮೋಚನೆಗೋಸ್ಕರ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಆತನು ಅನುಭವಿಸಿದಂತಹ ಅನೇಕ ವಿಚಾರಗಳನ್ನು ನಾವು ಕಲಿಯುವಾಗ ಆತನ ಮೇಲೆ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದಾಗಿದೆ, ಗೌರವ, ಭಾವನೆ, ಸಂತೋಷಗಳು ಹೆಚ್ಚಾಗ್ತಕ್ಕಂಥದ್ದಾಗಿದೆ. ದೇವರ ಬಗ್ಗೆ ಭಕ್ತರು ಹೆಚ್ಚಾಗಿ ತಿಳಿದುಕೊಂಡಷ್ಟು ಆತನ ಗುಣ ಸ್ವಭಾವದಲ್ಲಿ ಅವರ ಮೆಚ್ಚುಗೆ, ಬೆರಗು ಹಾಗೂ ಗೌರವ ಅಧಿಕವಾಗುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಆಳವಾಗಿ ಓದಿ ಅಧ್ಯಯನ ಮಾಡಿಕೊಳ್ಳಬೇಕು. ಆತನ ಗುಣಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಅಧ್ಯಯನ ಮಾಡಬೇಕು, ಧ್ಯಾನ ಮಾಡಬೇಕು. ಆವಾಗ ಆತನು ಎಂತಹ ದೇವರು, ಆತನು ಮಾಡಿದಂಥ ಕಾರ್ಯ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ಸಹ ಆತನ ಮೇಲಿನ ಒಂದು ಗೌರವ, ಪ್ರೀತಿ, ಆತನಂತೆ ಗುಣ ಸ್ವಭಾವಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಅದರಲ್ಲೂ ವಿಶೇಷವಾಗಿ ಕ್ರಿಸ್ತನು ಆ ಗೆಸ್ಸೆಮನಿ ತೋಟದಿಂದ ಆ ಕಲ್ವಾರಿ ಸಿಲ್ಬೆಯವರೆಗೆ ಆತನು ಅನುಭವಿಸಿದಂತಹ ಒಂದೊಂದೇ ಪಾಡುಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಕೊನೆಯ ಪಕ್ಷ ಪ್ರಿಯ ಕೇಳುಗರೆ ಅರ್ಧ ಗಂಟೆ ಆದರೂ ಸಹ ನಾವು ಧ್ಯಾನ ನಮ್ಮ ದಿನನಿತ್ಯದ ಅಧ್ಯಯನದಲ್ಲಿ ಆಗ ಆತನ ಸ್ವಭಾವಕ್ಕೆ ನಾವು ಬದಲಾಗ್ತಕ್ಕಂಥವರಾಗಿದ್ದೇವೆ. ಆತನು ಅನುಭವಿಸಿದಂತಹ ಕಷ್ಟಗಳು ಏನು, ಪಾಪ ಹೇಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆತನ ಗುಣ ಸ್ವಭಾವಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಆತನಿಗೆ ಮೆಚ್ಚಿಸುವಂತಹ ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥದ್ದಾಗಿದ್ದೇವೆ. ನಮ್ಮ ಜೀವಿತ ಒಂದು ಬೆರಗಾಗ್ತಕ್ಕಂಥದ್ದಾಗಿದೆ, ಗೌರವ ಅಧಿಕವಾಗ್ತಕ್ಕಂಥದ್ದಾಗಿದೆ. ಯೇಸು ಮಾನವರ ರಕ್ಷಣೆ ಯೋಜನೆ ಹಾಗೂ ಸೈತಾನನೊಂದಿಗಿನ ಮಹಾ ಹೋರಾಟ ಬೆರಗುಗೊಳಿಸುವ ಸಾಧನೆಯನ್ನು ವಿಮೋಚಿಸಲ್ಪಟ್ಟಾಗಿ ವಿವರಿಸುವಾಗ ಅವರ ಹೃದಯಗಳು ಕೃತಜ್ಞತೆಯ ಭಕ್ತಿಭಾವದಿಂದ ತುಂಬಿ ಅತ್ಯಧಿಕವಾದಂತಹ ಆನಂದದಿಂದ ಬಂಗಾರದ ಸ್ವರಮಂಡಲ ನುಡಿಸುತ್ತಾ ದೇವರನ್ನ ಕೊಂಡಾಡುವವರಾಗಿದ್ದಾರೆ. ಆಗ ಲಕ್ಷೋಪಲಕ್ಷ ಕೋಟ್ಯ ಕೋಟಿ ಸ್ವರಗಳು ಅವರೊಂದಿಗೆ ಸೇರಿ ಮಹಾಶಬ್ದದಿಂದ ದೇವರನ್ನ ಕೀರ್ತಿಸುವಂತವರಾಗಿದ್ದಾರೆ. ಆ ಮಹಾ ಹೋರಾಟದ ಆರಂಭ, ಅಲ್ಲಿ ನಡೆದಂತಹ ಘಟನೆಗಳ ಇವುಗಳ ಬಗ್ಗೆ ಕ್ರಿಸ್ತಕ್ಕೆ ಹೋದಾಗ ವಿವರಿಸಿದಾಗ ನಿಜವಾಗಲೂ ಸಹ ನಮ್ಮ ಹೃದಯ ಆತನಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥದ್ದಾಗಿದೆ. ಆತನನ್ನು ಕೊಂಡಾಡ್ತಕ್ಕಂಥರಾಗಿದ್ದಾರೆ ದೇವ ದೂತರ ಜೊತೆ ಸೇರಿಕೊಂಡು. ಪ್ರಿಯ ಕೇಳುಕರೆ, ಆ ರೀತಿಯ ಅದ್ಭುತವಾದಂಥ ಕಾರ್ಯವನ್ನು ನಾವು ಪರಲೋಕಕ್ಕೆ ಹೋದಾಗ ಮಾಡುವಂಥವರಾಗಿದ್ದೇವೆ. ತಿಳಿದುಕೊಳ್ಳಬೇಕಾದಂತಹ ಅನಂತತೆಯು ಇನ್ನೂ ಇರುವಂಥದ್ದಾಗಿದೆ. ನಾವು ಕಲಿಬೇಕಾದಂಥದ್ದು ಸಾಕಷ್ಟಿದೆ, ಅದು ಇರತಕ್ಕಂಥದ್ದಾಗಿದೆ. ವಿಮೋಚಿಸಲ್ಪಟ್ಟವರ ಎಲ್ಲ ಶಕ್ತಿ ಸಾಮರ್ಥ್ಯ ಜ್ಞಾನ ವಿವೇಕಗಳು ಬೆಳವಣಿಗೆ ಹೊಂದುವವು. ನಮ್ಮ ಅತ್ಯುನ್ನತವಾದಂತಹ ಬಯಕೆಗಳು ಈಡೇರುವಂಥವಾಗಿದೆ, ಉನ್ನತವಾದಂತಹ ಆರೈಕೆಗಳು ನೆರವೇರುವಂಥದ್ದಾಗಿದೆ. ಆದರೂ ನಮ್ಮ ಆತ್ಮ ಶರೀರ ಪ್ರಾಣ ಶಕ್ತಿ ಸಾಮರ್ಥ್ಯವು ಹೆಚ್ಚಾಗುತ್ತಲೇ ಇರುವಂಥದ್ದಾಗಿದೆ ಹಾಗೂ ಅತ್ಯುನ್ನತವಾದಂತಹ ಮಟ್ಟವನ್ನು ಏರುವಂಥದ್ದಾಗಿದೆ ಹಾಗೂ ಹೊಸ ಸತ್ಯಗಳು ನಮ್ಮ ಬೆಳಕಿಗೆ ಬರುತ್ತಲೇ ಇರುವಂಥದ್ದಾಗಿದೆ. ದೇವರ ಜ್ಞಾನ ವಿವೇಕ ಹಾಗೂ ಆತನ ಸಾಮರ್ಥ್ಯದ ಬಗ್ಗೆ ನಮ್ಮ ಜ್ಞಾನವು ಪರಲೋಕದಲ್ಲಿ ಹೆಚ್ಚುತ್ತಲೇ ಇರುವಂಥದ್ದಾಗಿದೆ. ಆದರೂ ಆತನ ಅನಂತತೆ ಅಂದರೆ ಇನ್ಫಿನಿಟಿ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ ಆಂಗ್ಲ ಭಾಷೆಯಲ್ಲಿ. ಈ ಅನಂತತೆಯ ಬಗ್ಗೆ ತಿಳಿದು ಕೊಳ್ಳಬೇಕಾದದ್ದು ಯುಗ ಯುಗಾಂತರವರೆಗೂ ಇದ್ದೇ ಇರುವಂಥದ್ದಾಗಿದೆ. ಮಾನವರಾದಂತಹ ನಮ್ಮ ಸಂತತಿಯ ಮೇಲೆ ತಲಾತಲಾಂತರಗಳಿಂದ ನಮ್ಮ ತಂದೆಗಳು ತೋರಿಸಿದ ಪ್ರೀತಿ ದಯೆ ಕರುಣೆಯು ದೇವರ ಅಗಾಧವಾದ ಪ್ರೀತಿಗೆ ಹೋಲಿಸಿದಾಗ ಮಹಾಸಾಗರದ ಒಂದು ಬೊಗಸೆ ನೀರಿನಂತೆ ಕಂಡುಬರುವಂಥದ್ದಾಗಿದೆ. ದೇವರ ಅನಂತ ಪ್ರೀತಿಯನ್ನು ಯಾವ ಕವಿಯೂ ವರ್ಣಿಸಲಾಗದು ಅಥವಾ ಯಾವ ನಾಲಿಗೆಯೂ ಸಹ ಅದನ್ನು ವರ್ಣಿಸಲು ಅಸಾಧ್ಯ. ನಮ್ಮ ಜೀವಮಾನದಾದ್ಯಂತ ನಾವು ಪ್ರತಿ ದಿನವೂ ಅದರ ಧ್ಯಾನ ಮಾಡಬಹುದು. ಅದನ್ನು ಮನವರಿಕೆ ಮಾಡಿಕೊಳ್ಳಲು ಸತ್ಯವೇದವನ್ನು ಶ್ರದ್ಧೆಯಿಂದ ಓದಬಹುದು. ಪರಲೋಕದ ದೇವರ ಪ್ರೀತಿ ಹಾಗೂ ಅನುಕಂಪವನ್ನು ತಿಳಿದುಕೊಳ್ಳಲು ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯ ಜ್ಞಾನ ವಿವೇಕವನ್ನು ನಾವು ಉಪಯೋಗಿಸಬಹುದು. ಆದರೂ ಅದರಿಂದ ಆಚೆ ಒಂದು ಅನಂತತೆ ಇದೆ. ಪ್ರಿಯ ಕೇಳುಗರೆ, ಅದೇನೆಂದರೆ ದೇವರ ಪ್ರೀತಿಯ ಬಗ್ಗೆ ಯುಗ ಯುಗಗಳವರೆಗೆ ನಾವು ಕಲಿಯಬಹುದು. ಆದರೂ ತನ್ನ ಒಬ್ಬನೇ ಮಗನನ್ನು ಮರಣ ಹೊಂದಿ ಪಾಪಿಗಳನ್ನು ರಕ್ಷಿಸಲು ಈ ಲೋಕಕ್ಕೆ ಕಳಿಸಿಕೊಟ್ಟ ದೇವರ ಅನಂತ ಪ್ರೀತಿಯ ಉದ್ದ ಆಳ ಹಗಲ ಎತ್ತರವನ್ನು ನಾವು ಎಂದೆಂದಿಗೂ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹೌದು ಪ್ರಿಯ ಕೇಳುಗರೆ, ಯಾಕೆಂದರೆ ನಾವೆಲ್ಲವನ್ನ ಕಲಿಬೋದು, ಆದರೆ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕ್ರಿಸ್ತನು ಕಳಿಸಿಕೊಟ್ಟಂತಹ ಆ ಪ್ರೀತಿಯ ಉದ್ದ ಆಳ ಹಗಲ ಎತ್ತರ ಇವುಗಳನ್ನು ನಾವು ಗ್ರಹಿಸಿಕೊಳ್ಳಲು ಅಸಾಧ್ಯ. ಆತನ ಪ್ರೀತಿಯ ಅಂಥದ್ದು ಸಮಸ್ತ ವಿಶ್ವವೇ ದೇವರು ಪ್ರೀತಿ ಸ್ವರೂಪನೆಂದು ಪ್ರಚುರಪಡಿಸುವಂಥದ್ದಾಗಿದೆ. ಅಂತಹ ಕಾರ್ಯ ಪರಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ. ಸೈತಾನನ ಮತ್ತು ಕ್ರಿಸ್ತನ ನಡುವಿನ ಈ ಮಹಾ ಹೋರಾಟದ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಪಾಪ ಹಾಗೂ ಪಾಪಿಗಳು ಸಂಪೂರ್ಣ ನಾಶವಾಗ್ತಕ್ಕಂಥವರಾಗಿದ್ದಾರೆ. ಸಮಸ್ತ ವಿಶ್ವವೇ ಪರಿಶುದ್ಧವಾಗಿರತಕ್ಕಂಥದ್ದಾಗಿದೆ. ದೇವರ ಸರ್ವ ಸೃಷ್ಟಿಯಲ್ಲಿ ಒಂದೇ ರೀತಿಯಾದಂತಹ ಸಾಮರಸ್ಯ ಹಾಗೂ ಸಂತೋಷ ಕಂಡುಬರುವಂಥದ್ದಾಗಿದೆ. ಸರ್ವ ಸೃಷ್ಟಿಕರ್ತನಾದಂಥ ದೇವರಿಂದ ಜೀವ ಸಂತೋಷ ಹಾಗೂ ಬೆಳಕಿನ ಪ್ರಭಾವವು ಎಲ್ಲೇ ಇಲ್ಲದಂತಹ ಅಂತರಿಕ್ಷದಲ್ಲಿ ನಿರಂತರವಾಗಿ ಹರಿಯುವಂಥದ್ದಾಗಿದೆ. ಅತ್ಯಂತ ಸೂಕ್ಷ್ಮವಾದ ಅಣುವಿನಿಂದ ಹಿಡಿದು ಉನ್ನತವಾದಂತಹ ಲೋಕದವರೆಗೆ ಸಜೀವವಾದ ಮತ್ತು ನಿರ್ಜೀವ ವಸ್ತುಗಳೆಲ್ಲವೂ ಪರಿಪೂರ್ಣ ಹರ್ಷದಿಂದ ದೇವರು ಪ್ರೀತಿ ಸ್ವರೂಪನೆಂದು ಪ್ರಚುರಪಡಿಸುವಂಥದ್ದಾಗಿದೆ. ಸೈತಾನ ಪರಲೋಕದಲ್ಲಿ ಒಂದು ಹೋರಾಟವನ್ನು ಏರ್ಪಡಿಸಿದನು. ಆ ಹೋರಾಟ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹೌದು, ನಾವು ಈ ಕೊನೆಯ ಕಾಲದ ಘಟನೆಗಳ ಪುಸ್ತಕದಲ್ಲಿ ಕೊನೆಯ ಕಾಲದಲ್ಲಿ ಈ ಜಗತ್ತಿಗೆ ಬರತಕ್ಕಂಥ ಸಂಕಟ ಏನು, ಕ್ರಿಸ್ತನು ತನ್ನ ಬರೋಣದಲ್ಲಿ ಯಾವ ಯಾವ ಸೂಚನೆಗಳು ನಡೀತಕ್ಕಂಥದ್ದಾಗಿದೆ, ಯಾವ ಯಾವ ಸಂಭವಗಳು ನಡೀತಕ್ಕಂಥದ್ದಾಗಿದೆ, ಕೊನೆಯ ಕಾಲದ ದೇವರ ಸಭೆ ಯಾವುದು, ಉಳಿದ ಸಭೆಯ ದೈವಭಕ್ತಿ ಜೀವನ ಹೇಗಿರತಕ್ಕಂಥದ್ದಾಗಿದೆ, ಉಳಿದ ಸಭೆಯಲ್ಲಿರತಕ್ಕಂತಹ ಜೀವನ ಶೈಲಿ ಚಟುವಟಿಕೆಗಳು ಹೇಗಿರತಕ್ಕಂಥದ್ದಾಗಿದೆ, ಯಾಕೆ ದೇವರು ಹಳ್ಳಿಗಾಡಿನಲ್ಲಿ ಹೋಗಿ ವಾಸ ಮಾಡಿರಿ, ನಗರಗಳನ್ನು ಬಿಡಿರಿ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡುವ ಮೃಗದ ಗುರುತು ಭಾನುವಾರ ಆಚರಣೆ ಶಾಸನಗಳು ಬರತಕ್ಕಂಥದ್ದಾಗಿದೆ. ಆ ಸಮಯದಲ್ಲಿ ಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ. ಸೈತಾನ ಹೇಗೆ ವಂಚಿಸ್ತಕ್ಕಂಥವನಾಗಿದ್ದಾನೆ, ಹೇಗೆ ಹಿಂಗಾರು ಮಳೆ ಬರತಕ್ಕಂಥದ್ದಾಗಿದೆ, ದೇವರ ಮುದ್ರೆ ಎಂದ್ರೇನು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕಲಿತಿದ್ದೇವೆ. ಪ್ರಿಯ ಕೇಳುಗರೆ, ಇದನ್ನೆಲ್ಲ ನಮ್ಮ ದಿನನಿತ್ಯ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ದೇವರು ವಾಗ್ದಾನ ಮಾಡಿದಂತಹ ಆ ಒಂದು ರಾಜ್ಯವನ್ನು ನಮಗೆ ಕೊಡಲು ಸಿದ್ಧನಾಗ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಪ್ರವಾದನೆ ವಾಕ್ಯಗಳಲ್ಲಿ ತಿಳಿಸಿರತಕ್ಕಂತಹ ಈ ಎಲ್ಲ ಪ್ರವಾದನೆಗಳನ್ನು ನಾವು ಓದಿ ಕೇಳಿ ಅರ್ಥ ಮಾಡಿಕೊಂಡು ಕೈಗೊಂಡು ನಡೀತಕ್ಕಂಥವರು ಧನ್ಯರು ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥ 1:3 ನಾವು ಕಲಿಯುವಂತೆಯವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಆತನ ಬರೋಣ ಶೀಘ್ರವಾಗಿರುವುದರಿಂದ ನಾವು ಆತನ 2ನೇ ಬರೋಣಕ್ಕೆ ಈ ಎಲ್ಲ ಪ್ರವಾದನೆಯ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಸಿದ್ಧರಾಗೋಣ. ಆತನ 2ನೇ ಸಾರಿ ಬರುವಾಗ ಇದು ಕರ್ತನ ಇವರಿಗೋಸ್ಕರ ಕಾದಿದ್ದೇವೆ ಅಂತಕ್ಕಂತಹ ಆ ಒಂದು ಗುಂಪಿನಲ್ಲಿ ನಾವಿದ್ದು ಆತನ ಜೊತೆಯಲ್ಲಿ ಸೇರಿ ಹಲ್ಲೆಲೂಯ ಎಂಬುದಾಗಿ ಆತನನ್ನು ಸ್ತುತಿಸೋಣ. ಆ ರೀತಿಯಾಗಿ ಹೌದು, ನಾನು ಪ್ರವಾದನೆ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡೆ, ಆತನ ಬರೋಣಕ್ಕೆ ನಾನು ಸಿದ್ಧರಾಗ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ನಿರ್ಧರಿಸುವಂತಹ ಪ್ರತಿಯೊಬ್ಬರೂ ಸಹ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಈ ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಿಂದ ಅನೇಕ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದೇಲ್ಲ, ಅದಕ್ಕೋಸ್ಕರ ಸ್ತೋತ್ರ. ವಿಶೇಷವಾಗಿ ಈ ಒಂದು ಪುಸ್ತಕದಲ್ಲಿ ಸ್ವಾಮಿ ಅನೇಕ ರಹಸ್ಯಗಳನ್ನು ಇಟ್ಟಿದ್ದೀಯ ರಾಜ. ಆದರೆ ಸ್ವಾಮಿ, ಕೇಳುವಂತಹ ಈ ಪುಸ್ತಕವನ್ನು ಓದುವಂತಹ ಮಕ್ಕಳು ಧನ್ಯರು ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೇವಲ ಅವರು ಕೇಳುಗರಾಗಿರದೆ ಓದುಗರಾಗಿರದೆ ಈ ಒಂದು ವಾಕ್ಯವನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳಾಗಿ ಜೀವಿಸುವಾಗೆ ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ 2ನೇ ಬರೋಣಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನ ಸಿದ್ಧ ಮಾಡಿಕೊಂಡು ನೀನು ಬರುವಾಗ ಇದೋ ಕರ್ತನು ಇವರಿಗೋಸ್ಕರ ಕಾದಿದ್ದೇವೆ ಅಂತಕ್ಕಂತಹ ಆ ಗುಂಪಿನಲ್ಲಿ ಹರ್ಷದಿಂದ ಉಲ್ಲಾಸದಿಂದ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಪುನರುತ್ಥಾನಗೊಳ್ಳುವಾಗಿಯೂ ಮಾರ್ಪಡುವಾಗಿಯೂ ಸಹಾಯ ಮಾಡು ಎಂಬುದಾಗಿ ನಿನ್ನ ಕರೆಗೆ ಒಪ್ಪಿಸ್ತೇವೆ. ಬರ್ತಕ್ಕಂಥ ಎಲ್ಲ ರೀತಿಯ ಇಕ್ಕಟ್ಟುಗಳನ್ನು ಎದುರಿಸಲು ಕೇಳುಗರಿಗೆ ಸಹಾಯ ಮಾಡು, ನಮಗೆಲ್ಲರಿಗೂ ಸಹಾಯ ಮಾಡು. ನಿನ್ನ ಬರೋಣ ಶೀಘ್ರವಾಗಿರುವುದರಿಂದ ನೀನು ನಮ್ಮನ್ನು ಎಚ್ಚರಿಸಿ ಆಶೀರ್ವದಿಸಿ ನಡೆಸು. ಈ ಸಂದೇಶಗಳು ಕೇಳುವಂಥವರಿಗೆ ಆಶೀರ್ವಾದದಾಯಕವಾಗಿರುವಾಗೆ ನೀನು ಪ್ರೇರೇಪಿಸು, ಆತ್ಮನ ಮುಖಾಂತರವಾಗಿ ನೀನು ಕಾರ್ಯಗಳನ್ನು ಮಾಡು, ಅವರನ್ನ ಪರಲೋಕ ರಾಜ್ಯಕ್ಕೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಕರುಣಿಸು ನನ್ನ.